हरिः ओम्। हयग्रीवं चिदानन्दविग्रहं सदनुग्रहं दशग्रीवच्छदं शापान्मणिग्रीवविमोचनम् स्वनामग्रहणादेव निरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानरसरणसे उत्तुङ्गभक्तरङ्गाय मध्वदुग्धाब्धये नमः। गुरुमखिलगुणज्ञं सद्गुणैकाधिवासं शमदमपरिनिष्ठं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकराचितानन्तलीलागोपालपालितान् विद्यापयोनिधीन् वन्दे ब्रह्मविद्यागुरून् मम। ब्रह्मचर्यहरिप्रीतिसुविद्यावादशारिणः इष्टदान् कष्टहर्त्रोन्नः विद्यामान्यान् मुनीन् नमः। वादिराजपदद्वन्द्ववारिजा सप्तमानसान् विश्वप्रियगुरून् वन्दे मन्दोहं धीविशुद्धये सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शवतो बिम्बसन्निधौ चिन्तामणिं सभक्तानां कल्पवृक्षं च कामदं स्वामिनं त्वाम् रघुप्रेमतीर्थं वन्देह्यभीष्टदम् अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। श्रीगुरुभ्यो नमः। हरिः ओम्। ॐ जन्माद्यस्य यतोऽन्वयादितरतश्च आर्थेष्वभिघ्नस्वराट् तेने ब्रह्महृदायादिकवये मुह्यन्ति यं सूरयः तेजोवारिमृदां यथा विनिमयो यत्र त्रिसर्गं रसा धाम्ना स्वेन सदा निरस्तकुहकं सत्यं परं धीमहि। श्रीगुरुभ्यो नमः। हरिः ओम्। ಇಲ್ಲಿ ಹೇಳ್ತಾ ಇದ್ದಾರೆ, ವಿದ್ಯಾ ವಿದ್ಯೆ ಮಮತನು ವಿದ್ಧಿ ಉದ್ಧವ ಶರೀರಿಣಾಂ ಮೋಕ್ಷ ಬಂಧಕರೀ ಆದ್ಯೆ ಮಾಯಯಾಮೆ ವಿನಿರ್ಮಿತೆ ಅಂತ. ಏನು ವಿಶೇಷವಾಗಿರ್ತಕ್ಕಂಥ ನಮ್ಮ ಲಿಂಗ ದೇಹದಲ್ಲೇ ಇರತಕ್ಕಂಥ ಮೂರು ಗುಣಗಳಿಂದ ನಿರ್ಮಿತವಾದ ಲಿಂಗ ದೇಹದ ಸತ್ವ ಪರಿಚ್ಛೇದ ಅಲ್ಲಿರತಕ್ಕಂಥ ಏನು ಜ್ಞಾನ ಏನಿದೆ ಅವೆಲ್ಲವೂ ವಿದ್ಯೆ. ರಜೋ ಪರಿಚ್ಛೇದ ತಮೋ ಪರಿಚ್ಛೇದ ಅಲ್ಲಿರತಕ್ಕಂಥ ಅಜ್ಞಾನ ವಿಪರೀತ ಜ್ಞಾನ ಅದರಿಂದ ಮೋಹ ಇತ್ಯಾದಿಗಳೆಲ್ಲ ಏನಿವೆ ಅವೆಲ್ಲವೂ ಅವಿದ್ಯಾ. ಎರಡೂ ಅಲ್ಲಿಂದೇ ಬರ್ತಾ ಇವೆ, ವಿದ್ಯಾ ಅವಿದ್ಯೆಗಳು ಎರಡೂ ಅಲ್ಲಿಂದನೆ ಹುಟ್ಟಿ ಬರ್ತಾ ಇವೆ. ಮಮತನು ಅಂದ್ರೆ ಹೇಳ್ತಾ ಇದ್ದಾರೆ ನನ್ನ ಶರೀರ ಅಂದ್ರೆ ಅದಕ್ಕೆ ಹೇಳ್ತಾರೆ ಮದಧೀನತ್ವಾತ್ ನನ್ನ ಅಧೀನವಾದ್ದರಿಂದ ನನ್ನ ತನು ಅಂತ ಹೇಳಿದ್ದಾರೆ ಅಷ್ಟೇ ಹೊರತು ಇನ್ನೊಂದಲ್ಲ. ನನ್ನ ಅಧೀನ ಆದ್ದರಿಂದ ಅವುಗಳಿಗೆ ನಾನು ವಶನಾಗಲಿಲ್ಲ. ಇನ್ನ ಅದಕ್ಕೆ ಹೇಳ್ತಾ ಇದ್ದಾರೆ ವಿಶೇಷವಾಗಿರತಕ್ಕಂಥ ಈ ಎರಡೂ ಕೂಡ ತತಶ್ಚ ಅವಿದ್ಯಾಯಃ ಗುಣಾನಾಂ ಚ. ಈ ಮೂರು ಗುಣಗಳಿಂದ ಏರ್ಪಟ್ಟದ್ದು ಲಿಂಗದೇಹ. ಆ ಲಿಂಗದೇಹದೊಳಗಿರತಕ್ಕಂಥ ಅವಿದ್ಯ, ಆ ಅವಿದ್ಯೆಯಿಂದ ಏರ್ಪಟ್ಟದ್ದೇ ವಿಶೇಷವಾಗಿರತಕ್ಕಂಥ ಮೋಹಾದಿಗಳೆಲ್ಲ. ಇವೆಲ್ಲವೂ ನಾನು ಪ್ರಕಟ ಮಾಡುತ್ತೇನೆ, ನಿರ್ಮಿತ ಅಂದರೆ ಪ್ರಕಟ ಮಾಡುತ್ತೇನೆ, ಇದು ನನ್ನ ಅಧೀನ. ಅವಿದ್ಯಾಯಾಹ ಗುಣಾನಾಂಚ, ಅವಿದ್ಯಾ ಮತ್ತು ಗುಣಗಳು ಎರಡು ಕೂಡ ಮದಧೀನತ್ವಾತ್, ನನ್ನ ಅಧೀನವಾಗಿರೋದರಿಂದ, ಅವು ಅಸ್ವತಂತ್ರವಾದ್ದರಿಂದ, ನಮೇ ಗುಣಾಹ ಬಂಧಕಾಹ, ಅವು ನನಗೆ ಬಂಧಕಗಳಲ್ಲ. ಆದ್ದರಿಂದ ಅತಃ ಅವಿದ್ಯಾಜನ್ಯ ಗುಣಹೇತುಕ ದೇಹ ಪ್ರಭವ ಸುಖ ದುಃಖಾದೇಹೆ ಮದಿಚ್ಛಾಧೀನತ್ವಾತ್ ನಿತ್ಯಂ ಬಂಧ ಮೋಕ್ಷಾಭ್ಯಾಂ ರಹಿತಃ ಏವ ಅಹಂ. ಅಲ್ಲಿ ಹೇಳ್ತಾ ಇದ್ದಾರೆ, ಈ ಅವಿದ್ಯ ಮೂರು ಗುಣಗಳು ಹೇಳ್ತಾರೆ. ಅವಿದ್ಯಾಜನ್ಯ ಗುಣಹೇತುಕ ದೇಹ ಪ್ರಭವ, ಮೂರು ಗುಣಗಳಿಂದ ಅವಿದ್ಯೆ ಹುಟ್ಟಿದ್ದು, ಅವಿದ್ಯೆಯಿಂದ ಮೂರು ಗುಣಗಳು ಹುಟ್ಟಿದ್ದು ಅಂತ ಪ್ರಶ್ನೆ. ಇಲ್ಲಿ ಅವಿದ್ಯಾಜನ್ಯ ಗುಣಹೇತುಕ ಅಂದರು, ಈ ದೇಹ ನೋಡಿ, ಸುಖ ದುಃಖಾದಿಗಳು ನಮಗೆ ಬರುತ್ತಾ ಇವೆ. ಈ ಸುಖ ದುಃಖಾದಿಗಳೆಲ್ಲ ಎಂಥದ್ದು? ದೇಹ ಪ್ರಭವ, ದೇಹದಿಂದ ಹುಟ್ಟಿದ್ದು, ದೇಹದಿಂದ ಹುಟ್ಟಿದ್ದು ಸುಖ ದುಃಖಾದಿಗಳು. ಆ ದೇಹ ಎಂಥದ್ದು? ಗುಣಹೇತುಕ, ಗುಣವೇ ಕಾರಣವಾಗಿರುವಂತಹದ್ದು ದೇಹ. ಈ ಗುಣಗಳೆಂಥದ್ದು? ಅವಿದ್ಯಾಜನ್ಯ ಅಂದರೆ ಅವಿದ್ಯೆಯಿಂದ ಹುಟ್ಟಿ ಬಂದದ್ದು. ಗುಣ ಅಂದರೆ ಮೊದಲು ಗುಣ ಇದ್ದಿಲ್ಲ, ಈ ಅವಿದ್ಯೆ ಇತ್ತು, ಅದರಿಂದ ಈ ಗುಣಗಳು ಬಂತು ಅಂತ ಕಲ್ಪನೆ ಬಂದರೆ ಹಾಗಲ್ಲ. ಇಲ್ಲಿ ಜನನ ಅಂದರೆ ಪ್ರಕಟ ಅಂತ ಅರ್ಥ. ಅವಿದ್ಯಾ ಮೊದಲೇ ಇತ್ತು, ಮೂರು ಗುಣಗಳು ಸೂಕ್ಷ್ಮವಾಗಿದ್ದವು, ಅವಿದ್ಯೆಯಿಂದಾಗಿ ಮೂರು ಗುಣಗಳು ಪ್ರಕಟ ಆಗ್ತಾ ಇವೆ, ಅಂದರೆ ಅದರ ಕಾರ್ಯ ಹೊರಗೆ ಬರುತ್ತಾ ಇದೆ. ಇಲ್ಲಿ ಸ್ವಲ್ಪ ನಾವು ಸರಿಯಾಗಿ ನೋಡಬೇಕು. ಮೂರು, ಈ ಲಿಂಗ ದೇಹವಿದೆ, ಆ ಲಿಂಗ ದೇಹ ತಯಾರಾದದ್ದೇ ಮೂರು ಗುಣಗಳಿಂದ. ನ್ಯಾಚುರಲ್ಲಿ ಇಟ್ ಇಸ್ ಬಿಲ್ಟ್, ದೇವರು ಮಾಡಿಲ್ಲ. ಅಂಥದ್ದರಲ್ಲಿ ಅವಿದ್ಯಾ ಅಂಬುದು ಇದೆ. ಅವಿದ್ಯಾ ಅಂಬುದು ಬೇರೆ, ಮೂರು ಗುಣಗಳು ಬೇರೆ. ಈಗ ಗೋಧಿ ಹಿಟ್ಟಿದೆ ಮುದ್ದೆ, ಅದರಿಂದ ಬಂದದ್ದೇ ಚಪಾತಿ, ಹೌದಾ? ಅದೇನು ಮಾಡ್ತಿರೋ ಒಂದು ಪದಾರ್ಥ, ಅದರಿಂದ ಬಂದದ್ದು ಅಂತ ಹೇಳಿದರೆ ಆ ಬಂದ ಪದಾರ್ಥಕ್ಕೂ ಗೋಧಿ ಹಿಟ್ಟಿಗೂ ಭೇದ ಇದೆಯೋ ಇಲ್ಲವೋ? ಇಲ್ಲ. ಯಾಕೆ? ಗೋಧಿ ಹಿಟ್ಟೇ ಆಕಾರಕ್ಕೆ ಬಂದಿದೆ. ಅದೇ ಥರ ಅವಿದ್ಯೆಯೇ ಮೂರು ಗುಣಗಳ ಆಕಾರವನ್ನು ಧಾರಣೆ ಮಾಡಿತ, ಹಿಟ್ಟೇ ಆ ಪದಾರ್ಥಕ್ಕೆ ಪದಾರ್ಥದ ಆಕಾರ ತಾಳಿದಂತೆ, ಚಪಾತಿ ಮೊದಲಾದ ಆ ಪದಾರ್ಥದ ಆಕಾರ ತಾಳಿದಂತೆ. ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ, ಹಾಗಲ್ಲ. ಮಣ್ಣು ಮಡಕೆ ಆದಂತೆ ಅವಿದ್ಯೆಯೇ ಮೂರು ಗುಣಗಳಾಗಲಿಲ್ಲ. ಮತ್ತೇನು ಅಂತ ಹೇಳ್ತಾ ಇದ್ದಾರೆ, ಈ ಲಿಂಗದೇಹ ಮೂರು ಗುಣಗಳಿಂದ ಮೊದಲಿಂದಲೇನೆ ಇದೆ, ಅದರಲ್ಲೇ ಅವಿದ್ಯೆಯೂ ಇದೆ. ಆದರೆ ಈ ಮೂರು ಗುಣಗಳು ಪ್ರಕಟ ಆಗೋದು, ಅಂದರೆ ಮೂರು ಗುಣಗಳ ಕಾರ್ಯ ತೋರೋದು ಹೇಗೆ? ಈ ಅವಿದ್ಯೆಯ ಮೂಲಕ. ಅವಿದ್ಯೆಯ ಮೂಲಕ ಗುಣಗಳ ಕಾರ್ಯ ತೋರುತ್ತೆ, ಅಜ್ಞಾನದಿಂದಾಗಿ ಗುಣಗಳ ಕಾರ್ಯ ಹೊರಗೆ ತೋರುತ್ತೆ. ಅದನ್ನು ಹೇಳ್ತಾ ಇದ್ದಾರೆ, ಅವಿದ್ಯಾಜನ್ಯ ಗುಣ ಅಂದರೆ ಗುಣಗಳ ಕಾರ್ಯ ಅವಿದ್ಯೆಯಿಂದ ಜನ್ಯ ಅಂಥ. ಆ ಅವಿದ್ಯೆಯಿಂದ ಹುಟ್ಟಿದ ಗುಣಗಳು ಸರಿಯಾಗಿ ಸ್ವಲ್ಪ ತಲೆಗೆ ಬರಬೇಕಲ್ವ? ಜೀವನ ತಿಳುವಳಿಕೆ, ಅದು ಹೇಳಿದ ಟ್ಯೂಬ್ಲೈಟ್ ಥರ, ಸುತ್ತೂ ಕಾಗದ ಇದೆ, ಬಣ್ಣದ ಕಾಗದ, ಅದು ಮೂರು ಗುಣಗಳ ಬಣ್ಣ. ಆ ಬಣ್ಣ ಈ ಲೈಟ್ಗೆ ಹತ್ತುತ್ತಾ ಇದೆ, ಅದಕ್ಕೆ ಹೇಳ್ತಾ ಇದ್ದಾರೆ ಈ ಮೂರು ಗುಣಗಳ ಬಣ್ಣವನ್ನು ಹೊರಗೆ ತೋರೋದು ಯಾವುದು? ಬೆಳಕೆ. ಬೆಳಕು ಮೂರು ಗುಣಗಳ ಮೂಲಕ ಬಂದು, ಮೂರು ಗುಣಗಳ ಮೂಲಕ ಬಂದು, ಅದೇ ಈ ಪೇಪರ್ ಮೂಲಕ ಬೆಳಕು ಬಂದು ಆ ಪೇಪರಿನ ಬಣ್ಣವನ್ನು ಹೊರಕ್ಕೆ ತೋರೋದೇ ಈ ಬೆಳಕು. ಹಾಗೆ ಜೀವನ ಬುದ್ಧಿ ವಿಶೇಷವಾಗಿ ಈ ಮೂರು ಗುಣಗಳ ಮೂಲಕ ಹೊರಗೆ ಬರ್ತಾ ಅದರ ಅಂಟನ್ನ ಹೊರಗೆ ತೋರುತ್ತೆ ಹೀಗೆ. ಅದು ಮೂರು ಗುಣಗಳು ಹೊರಗೆ ಹಾಕು. ಅದಕ್ಕೆ ಹೇಳ್ತಾರೆ ಈ ಜೀವನ ಬುದ್ಧಿ ಮೂರು ಗುಣಗಳ ಮೂಲಕ ಬರುವಾಗ ಆ ಮೂರು ಗುಣಗಳು ಜೀವನ ಬುದ್ಧಿಗೆ ಜ್ಞಾನ ಪ್ರಕಾಶಕ್ಕೆ ಅಂಟಬೇಕಾದರೆ ಆ ಅಂಟಲಿಕ್ಕೆ ಒಂದು ಬೇಕಲ್ಲಿ ಏನದು ಅವಿದ್ಯ. ಅವಿದ್ಯ ಜೀವನ ಬುದ್ಧಿಗೆ ಅಂಟಿದರೆ ಅದು ಲಿಂಗ ದೇಹದಲ್ಲೇ ಇದೆ, ಆ ಅವಿದ್ಯೆಯಿಂದಾಗಿ ಮೂರು ಗುಣಗಳ ಅಂಟು ಈ ಬುದ್ಧಿಗೆ ಬರುತ್ತೆ, ಆ ಮೂರು ಗುಣಗಳಂಟು ಈ ಜ್ಞಾನ ಪ್ರಕಾಶಕ್ಕೆ ಬಂದಾಗ ಮೂರು ಗುಣಗಳಿಗೆ ತಕ್ಕಂತೆ ಇಚ್ಛಾ ಬರುತ್ತೆ, ಆ ಇಚ್ಛೆಗೆ ತಕ್ಕಂತ ಕ್ರಿಯೆ ಆಗುತ್ತೆ, ಇಚ್ಛೆಗೆ ತಕ್ಕಂತ ಕ್ರಿಯೆ ಆಗುತ್ತೆ. ಆದ್ದರಿಂದ ಅಲ್ಲಿ ವಿಶೇಷವಾಗಿ ಲಿಂಗದೇಹ, ಲಿಂಗದೇಹದಲ್ಲಿ ಅವಿದ್ಯ, ಅವಿದ್ಯೆಯಿಂದ ಮೂರು ಗುಣಗಳ ಪ್ರಕಟ ಈ ಜ್ಞಾನದ ಮೂಲಕ ಆಗ್ತಾ ಇದೆ. ಆ ಮೂರು ಗುಣಗಳಿಂದಾಗಿ ಬರತಕ್ಕಂಥದ್ದೇ ನಮಗೆ ಮೂರು ಗುಣಗಳ ಕಾರ್ಯ. ಮೂರು ಗುಣಗಳ ಕಾರ್ಯ ಏನು? ಸಿಟ್ಟು, ನಾನಾ ರೀತಿಯೆಲ್ಲ ಅದು ನಡೆದಾಗ ಆ ಕಾರ್ಯದಿಂದಾಗಿ ನಮಗೆ ಬರೋದೇ ದೇಹ ಪ್ರಾಪ್ತಿ. ಆ ದೇಹ ಪ್ರಾಪ್ತಿಯಿಂದ ನಮಗೆ ಬರೋದೇ ಸುಖ ದುಃಖಾದಿ ಅನುಭವ. ಒಟ್ಟಾರೆ ಇವೆಲ್ಲವೂ ಕೂಡ ಜೀವನಿಗೆ ಬರ್ತಾ ಇದೆ, ದೇವರಿಗೆ ಅದರ ಅಂಟಿಲ್ಲ. ಯಾಕೆ? ದೇವ ಸ್ವತಂತ್ರ, ದೇವರನ್ನ ಅವುಗಳು ಕಟ್ಟಿ ಹಾಕಲಿಕ್ಕೆ ಆಗಲ್ಲ ಅಂತ ಚೆನ್ನಾಗಿ ತಿಳಿಸಿಕೊಟ್ಟು. ಅಂತಹ ಕಾಲಕ್ಕೆ ಇನ್ನೊಂದು ಪ್ರಶ್ನೆ ಮಾಡ್ತಾರೆ, ತರ್ಹಿ ಭಗವತಿ ಮುಕ್ತ ಇತಿ ಶ್ರುತೇಹೇ ಕಾಗತಿ. ಹೇಳ್ತಾ ಇದ್ದಾರೆ ದೇವರಿಗೆ ಮುಕ್ತ ಮುಕ್ತ ಅಂತ ಶಬ್ದವನ್ನ ಪ್ರಯೋಗ ಮಾಡ್ತಾರಲ್ಲ ವೇದದಲ್ಲಿ, ಅಂತಹ ಕಾಲಕ್ಕೆ ದೇವರು ಮುಕ್ತ ಅಂತ ಹೇಗೆ? ಬದ್ಧನಾಗಿದ್ದರೆ ಎಲ್ಲ ಮುಕ್ತ ಅಂತ ಆಗೋದು. ಊಟ ಮಾಡಿದ ಅಂದ್ರೆ ಹಸಿವೆ ಇತ್ತು ಅಂತಾನೆ ಅರ್ಥ ಅಲ್ಲ, ಊಟ ಮಾಡಿದ ಅಂದ್ರೆ ಹಸಿವೆ ಇತ್ತು ಅಂತಾನೆ ಅರ್ಥ. ಮೋಕ್ಷ ಆಯಿತು ಅಂದ್ರೆ ಬಂಧ ಇದ್ರೇನೆ ಮೋಕ್ಷ ಆಯಿತು ಅಂತ ಅರ್ಥ. ಮೋಕ್ಷ ಆದರೇನೆ ದೇವರಿಗೆ ಮುಕ್ತ ಅಂತ ಕರಿಬೇಕು. ಅವಾಗ ಹೇಳ್ತಾ ಇದ್ದಾರೆ, ಬಂಧರಾಹಿತ್ಯಾತ್ ಬಂಧ ಅತ್ಯಂತಾಭಾವ ವತ್ವಾದೇವ ನತು ಪ್ರಾಪ್ತ ಬಂಧಸ್ಯ ವಿಮೋಕ್ಷಿತ. ದೇವರಿಗೆ ಮುಕ್ತ ಅಂತ ಹೆಸರು ಯಾಕೆ? ಬಂಧ ಬಂತು ಅದರಿಂದ ಬಿಡುಗಡೆ ಆಯಿತು ಅದಕ್ಕೆ ದೇವರಿಗೆ ಮುಕ್ತ ಅಂತ ಹೆಸರಲ್ಲ, ಬಂಧವೇ ಬರಲಿಲ್ಲ, ಬಂಧವೇ ಅವನಿಗೆ ಬರಲಿಲ್ಲ. ಬಂಧದ ಅಭಾವ ಸದಾ ಇದೆ ದೇವರಲ್ಲಿ. ಈ ಒಂದು ವಿಚಾರ ಸ್ವಲ್ಪ ನೋಡೋಣ. ಈಗ ನಿಮ್ಮ ಕೈಯಲ್ಲಿ ಒಂದು ತೆಂಗಿನಕಾಯಿ ಇದೆ, ನಿಮ್ಮ ಕೈಯಲ್ಲಿ ಒಂದು ತೆಂಗಿನಕಾಯಿ ಇದೆ. ಎಲ್ಲಿ ಇತ್ತು ತೆಂಗಿನಕಾಯಿ? ಟೇಬಲ್ ಮೇಲೆ ಇತ್ತು ಅಲ್ಲ, ಎಲ್ಲೋ ಇತ್ತು. ಅದನ್ನ ತೆಗೆದ್ರಿ, ತೆಂಗಿನಕಾಯಿಯನ್ನು ತೆಗೆದ್ರಿ ಅಲ್ಲಿಂದ. ತೆಂಗಿನಕಾಯಿಯನ್ನ ತೆಗೆದರೆ ಅಲ್ಲಿ ಏನು ಬಂತು? ಬರೋದೇನಿದೆ? ತೆಂಗಿನಕಾಯಿ ಇಲ್ಲ. ಆ ತೆಂಗಿನಕಾಯಿ ಇಲ್ಲ ಅನ್ನೋದೇ ಬೇರೆ ರೀತಿ ಹೇಳಿದರೆ, ತೆಂಗಿನಕಾಯಿ ಇಲ್ಲ ಅಂತ ಹೇಳಬಹುದು, ಅಥವಾ ತೆಂಗಿನಕಾಯಿಯ ಅಭಾವ, ಅಭಾವ ಅಂದ್ರೆ ಇಲ್ಲದಿರುವಿಕೆ, ಅಭಾವ ಇದೆ. ಆಂಗ್ಲದಲ್ಲಿ ಹಾರೆ ಸರಿ ಹೋಗುತ್ತಲ್ಲ, ಅದಕ್ಕೆ ಆಂಗ್ಲ ಬಳಸೋದು ಸ್ವಲ್ಪ ಸುಲಭ ಅರ್ಥ ಆಗತ್ತೆ. ನೋಡಿ, ಹೀ ಈಸ್ ನಾಟ್ ದೇರ್, ಅವನು ಅಲ್ಲಿ ಇಲ್ಲ. ಅದನ್ನು ಇನ್ನೊಂದು ರೀತಿ ಹೇಳಿದರೆ, ಹಿಸ್ ಅಬ್ಸೆನ್ಸ್ ಇಸ್ ದೇರ್. ಎರಡು ರೀತಿಯಲ್ಲಿ ಹೇಳ್ಬೋದಲ್ಲ, ಹೀ ಈಸ್ ನಾಟ್ ದೇರ್ ಅಂತ ಹೇಳಬಹುದು, ಅಥವಾ ಅಂದರೆ ಅವನು ಅಲ್ಲಿ ಇಲ್ಲ ಅಂತ ಹೇಳಬಹುದು, ಅಥವಾ ಇದೆ ಅಂತ ಹೇಳಬೇಕಾದ್ರೆ ಅವನ ಅಬ್ಸೆನ್ಸ್ ಇದೆ. ಅಬ್ಸೆನ್ಸ್ ಅಂದರೆ ಅಭಾವ, ಅಬ್ಸೆನ್ಸ್ ಅಂದರೆ ಅಭಾವ. ಅದೇ ಅಂದರು, ತೆಂಗಿನಕಾಯಿ ಇಲ್ಲ, ತೆಂಗಿನಕಾಯಿ ಅಬ್ಸೆನ್ಸ್ ಇದೆ ಅಲ್ಲಿ. ಇದು ಟೆಕ್ನಿಕಲ್ ಟರ್ಮನಾಲಜಿ, ಶಾಸ್ತ್ರೀಯ ಪದಗಳು ಹಾಕೋದು. ಒಂದು ವಸ್ತು ಇಲ್ಲ ಅಂತ ಹೇಳೋದು ಹೌದು, ಅದನ್ನೇ ಅದರ ಅಭಾವ ಇದೆ, ಅದರ ಅಬ್ಸೆನ್ಸ್ ಇದೆ ಅಲ್ಲಿ ಅಂತ ಹೇಳೋದು. ಸರಿ, ಇವಾಗ ಒಂದರ ಅಬ್ಸೆನ್ಸ್ ಯಾವಾಗ ಬರುತ್ತೆ? ಒಂದು ವಸ್ತುವಿನ ಅಬ್ಸೆನ್ಸ್ ಎಲ್ಲಿ ಬರುತ್ತೆ ಅಂದರೆ, ಇವಾಗ ತೆಂಗಿನಕಾಯಿ ಅಲ್ಲಿತ್ತು, ಮೊದಲು ಪ್ರೆಸೆನ್ಸ್ ಇತ್ತು, ಆ ವಸ್ತು ತೆಗೆದ ಕೂಡಲೇ ಅಬ್ಸೆನ್ಸ್ ಬಂದಿದೆ, ಹೌದಲ್ವ? ಹಾಗೆ ಬಂಧ ಅಂತ ಮೊದಲು ಇದ್ದಿದ್ರೆ, ಬಂಧದ ಪ್ರೆಸೆನ್ಸ್ ಇದ್ದರೆ ಅದನ್ನ ತೆಗೆದು ಬಿಟ್ಟರೆ ಬಂಧದ ಅಬ್ಸೆನ್ಸ್ ಅಂದ್ರೆ ಮೋಕ್ಷ. ಮೋಕ್ಷ ಇದ್ದವನೇ ಮುಕ್ತ. ದೇವರನ್ನ ಮುಕ್ತ ಅಂತ ಕರೆದರೆ ಅಂದ್ರೆ ಏನಂತ ಅರ್ಥ? ಬಂಧದ ಅಬ್ಸೆನ್ಸ್ ಇದೆ ಅಂತ ಅರ್ಥ. ಬಂಧದ ಅಬ್ಸೆನ್ಸ್ ಇದೆ ಅಂತ ಹೇಳಿದ್ರೆ ಮೊದಲು ಬಂಧ ಇದ್ದು ನಂತರ ಹೋದರೇನೆ ಅಬ್ಸೆನ್ಸ್ ಬರುತ್ತಲ್ವಾ? ಸೊ ಆಟೋಮ್ಯಾಟಿಕಲಿ ದೇವರಿಗೆ ಬಂಧ ಮೊದಲು ಇತ್ತು, ಅದು ಕಳ್ಕೊಂಡದ್ದಕ್ಕೆ ಅದರ ಆಪ್ಷನ್ಸ್ ಬಂತು ದೇವರಲ್ಲಿ ಅಂತ ತಲೆಗೆ ಬಂದರೆ, ಹಾಗಲ್ಲ, ಆಪ್ಷನ್ಸ್ ಎಂಬುದು ಎರಡು ರೀತಿ ಬರುತ್ತೆ. ಯಾವ ರೀತಿಯಲ್ಲಿ? ವಸ್ತುವನ್ನ ಮೊದಲು ಇದ್ದಾಗ ವಸ್ತು ಒಂದಿದ್ದರೆ ಅದನ್ನ ತೆಗೆದಾಗ ಅದರ ಆಪ್ಷನ್ಸ್ ಬರುತ್ತೆ, ಎಸ್ ಇಟ್ ಈಸ್. ಇನ್ನೊಂದು ರೀತಿ ಆಪ್ಷನ್ಸ್ ಬರುತ್ತೆ. ನಿಮ್ಮ ಕೈಯಲ್ಲಿ ತೆಂಗಿನಕಾಯಿ ಇದೆ, ಅದರ ಆಪ್ಷನ್ಸ್ ಎಲ್ಲಿ ಬಂತು? ಟೇಬಲ್ ಮೇಲೆ ಬಂತು. ಯಾಕೆ? ಮೊದಲು ಟೇಬಲ್ ಮೇಲೆ ಆ ತೆಂಗಿನಕಾಯಿ ಇತ್ತು. ಸೊ ನೀವು ತೆಗೆದ್ರಿ, ಈ ತೆಂಗಿನಕಾಯಿಯ ಆಪ್ಷನ್ಸ್ ಟೇಬಲ್ ಮೇಲೆ ಬಂತು, ಹೌದಲ್ವ? ಈ ತೆಂಗಿನಕಾಯಿ ಆಪ್ಷನ್ಸ್ ಬರಲಿಕ್ಕೆ ಕಾರಣ ಏನು? ಮೊದಲು ಪ್ರೆಸೆನ್ಸ್ ಇತ್ತು, ಅದನ್ನು ತೆಗೆದಾಗ ಆಪ್ಷನ್ಸ್ ಬಂತು. ಈಗ ಈ ತೆಂಗಿನಕಾಯಿ ಇಲ್ಲಿದೆ, ನಿಮ್ಮ ಕೈಯಲ್ಲೇ ಇದೆ, ಇದರ ಆಪ್ಷನ್ಸ್ ಎಲ್ಲಿ? ನೀವು ಹೇಳಿದ್ರು, ಏನು ಹೇಳ್ತೀರ? ಟೇಬಲ್ ಮೇಲೆ ಇತ್ತು, ಅದಕ್ಕೆ ಆಪ್ಷನ್ಸ್ ಅಲ್ಲಿ ಬಂತು. ಆ ಈ ತೆಂಗಿನಕಾಯಿ ಅಮೆರಿಕಾದಲ್ಲಿರುವಂಥ ವೈಟ್ ಹೌಸ್ ಎಲ್ಲರಿ ಬ್ರಿಟನ್ ಅಲ್ಲಿ ಎಲ್ಲಿದೆ ಇದು ವೈಟ್ ಹೌಸ್? ನಂಗೆ ಗೊತ್ತಿಲ್ಲ. ವೈಟ್ ಹೌಸ್, ಆ ವೈಟ್ ಹೌಸ್ ಅಲ್ಲಿ ನಿಮ್ಮ ತೆಂಗಿನಕಾಯಿ ಇರುತ್ತಾ? ಇಲ್ಲ. ಎಂದಾದ್ರೂ ಹೋಗ್ಲಿಕ್ಕೆ ಇದೆಯಾ? ನೆವರ್. ಈ ತೆಂಗಿನಕಾಯಿ ಅಲ್ಲಿ ಹೋಗಲ್ಲ ಅಲ್ವಾ? ಇಲ್ಲೇ ಇರುತ್ತದೆ. ಆದರೆ ಈ ತೆಂಗಿನಕಾಯಿ ವೈಟ್ ಹೌಸ್ ಅಲ್ಲಿ ಇದೆಯಾ? ಇಲ್ಲ. ಮತ್ತೆ ಏನ್ ಬಂತಲ್ಲಿಗೆ? ತೆಂಗಿನಕಾಯಿ ಆಪ್ಷನ್ಸ್ ಇದೆಯೋ ಇಲ್ವೋ ಅಲ್ಲಿ? ಎಸ್, ಈ ತೆಂಗಿನಕಾಯಿ ಅಲ್ಲಿ ಇಲ್ಲ. ಎಸ್, ವಿ ಶುಡ್ ಆಕ್ಸೆಪ್ಟ್ ಇಟ್. ಈ ತೆಂಗಿನಕಾಯಿ ಇಲ್ಲೇ ಇದೆ ಅಂದ್ರೆ ಅಲ್ಲಿಲ್ಲ ಅಂತ ಅರ್ಥ ಆಯ್ತು. ಸೊ ಈ ತೆಂಗಿನಕಾಯಿ ಆಪ್ಷನ್ಸ್ ಎಲ್ಲೆಲ್ಲಿ ಕ್ರಿಯೇಟ್ ಆಗಿದೆ? ಟೇಬಲ್ ಮೇಲೂ ತೆಂಗಿನಕಾಯಿ ಆಪ್ಷನ್ಸ್ ಕ್ರಿಯೇಟ್ ಆಗಿದೆ. ಲಂಡನ್ ಅಲ್ಲೂ ಅಥವಾ ಯಾವುದು ಅಮೆರಿಕಾದಲ್ಲೂ ಈ ತೆಂಗಿನಕಾಯಿಯ ಆಪ್ಷನ್ಸ್ ಕ್ರಿಯೇಟ್ ಆಗಿದೆ. ಈ ಆಪ್ಷನ್ಸ್ ಕ್ರಿಯೇಷನ್ ಹೇಗೆ ಆಗಿದೆ ಅಂದರೆ ಈ ಟೇಬಲ್ ಮೇಲೆ ತೆಂಗಿನಕಾಯಿ ಆಪ್ಷನ್ಸ್ ಹೇಗಿದೆ? ಮೊದಲು ತೆಂಗಿನಕಾಯಿ ಪ್ರೆಸೆನ್ಸ್ ಇತ್ತು, ಆ ಪ್ರೆಸೆನ್ಸ್ ಹೋದದ್ದಕ್ಕೆ ಆಪ್ಷನ್ಸ್ ಬಂತು. ಹೌದಲ್ಲ? ಇನ್ ದಟ್ ವೇ ಈ ಕೋಕೋನಟ್ ಆಪ್ಷನ್ಸ್ ಕ್ರಿಯೇಟ್ ಆಯ್ತು ಇಲ್ಲಿ. ಫಾರಿನ್ ನಲ್ಲಿ ಹಾಗಲ್ಲ, ಈ ಕೋಕೋನಟ್ ಆಪ್ಷನ್ಸ್ ಇದೆ ಆಲ್ರೆಡಿ, ಆದರೆ ಅದು ಮೊದಲು ಕೋಕೋನಟ್, ಈ ಕೋಕೋನಟ್ ಅಲ್ಲಿದ್ದು ಪ್ರೆಸೆನ್ಸ್ ಇದ್ದು ಅದ್ರ ಹೋಗೋದರ ಮೂಲಕ ಕ್ರಿಯೇಟ್ ಆದಂಥ ಆಪ್ಷನ್ಸ್ ಅಲ್ಲ. ಅರ್ಥ ಆಗ್ತಾ ಇದೆಯಾ? ಆಪ್ಷನ್ಸ್ ಇದೆ ಈ ಟೇಬಲ್ ಮೇಲೂ, ಯಾವುದು ಈ ತೆಂಗಿನಕಾಯಿಯ ಆಪ್ಷನ್ಸ್ ಇದೆ, ಫಾರಿನ್ನಲ್ಲೂ ಈ ತೆಂಗಿನಕಾಯಿಯ ಆಪ್ಷನ್ಸ್ ಇದೆ. ಬಟ್ ಈ ಆಪ್ಷನ್ಸ್ ಎಂಬುದು ಇಲ್ಲಿ ಮೊದಲು ಪ್ರೆಸೆನ್ಸ್ ಇದ್ದು ಅದರಿಂದಾಗಿ ನಂತರ ಅದು ಹೋದ ಮೇಲೆ ಬಂದ ಆಪ್ಷನ್ಸ್ ಇಲ್ಲಿ. ಅಲ್ಲಿ ವಿತೌಟ್ ದಿ ಪ್ರೆಸೆನ್ಸ್ ಆಫ್ ತೆಂಗಿನಕಾಯಿ ನೆವರ್, ಎಂದೂ ಇದ್ದಿಲ್ಲ ಈ ತೆಂಗಿನಕಾಯಿ ಪ್ರೆಸೆನ್ಸ್ ಅಲ್ಲಿ, ಬಟ್ ಆಪ್ಷನ್ಸ್ ಎಂಬುದು ಬಂತು. ಹೌದಲ್ವೇ? ಅದೇ ಥರ ಈ ಟೇಬಲ್ ಪ್ಲೇಸ್ ಅಲ್ಲಿ ಜೀವ, ಫಾರಿನ್ ಪ್ಲೇಸ್ ಅಲ್ಲಿ ದೇವ. ಈ ತೆಂಗಿನಕಾಯಿಯಲ್ಲಿ ಎಂದು ಬಂದೇ ಇಲ್ಲ, ಇಲ್ಲೇ ಇಲ್ಲ, ಆಪ್ಷನ್ಸ್ ಅಂತೂ ಇದೆ. ಹಾಗೆ ದೇವರಲ್ಲಿ ಬಂಧ ಅಂಬುದು ಇಲ್ಲವೇ ಇಲ್ಲ, ಆದರೆ ಬಂಧದ ಆಪ್ಷನ್ಸ್ ಅಂದರೆ ಮೋಕ್ಷ ಅಂಬುದು ದೇವರಿಗಿದೆ. ಅಂದರೆ ಬಂಧ ಇಲ್ಲವೇ ಇಲ್ಲ, ಆದ್ದರಿಂದ ಅವನು ಯಾವಾಗೂ ಮುಕ್ತ. ಜೀವ ಹಾಗಲ್ಲ, ತೆಂಗಿನಕಾಯಿ ಮೊದಲು ಇದ್ದು ಅದರ ಪ್ರೆಸೆನ್ಸ್ ಇದ್ದು ನಂತರ ಹೋಯ್ತಲ್ವ, ಹಾಗೆ ಜೀವನಿಗೆ ಬಂಧ ಇತ್ತು ನಂತರ ಹೋಗಿ ಅದರ ಮೂಲಕವಾಗಿ ಬಂಧದ ಆಪ್ಷನ್ಸ್ ಅಂದರೆ ಮೋಕ್ಷ ಬಂದಿದೆ. ಈ ಮೋಕ್ಷ ಎಂಬ ಶಬ್ದ ಎರಡು ಕಡೆ ಒಂದೇ, ದೇವರಿಗೂ ಜೀವನಿಗೂ. ಜೀವನು ಜೀವನನ್ನ ಶಾಸ್ತ್ರ ಮುಕ್ತ ಅಂತ ಕರೆಯುತ್ತೆ, ದೇವರನ್ನ ಮುಕ್ತ ಅಂತ ಕರೆಯುತ್ತೆ. ದೇವರನ್ನ ಮುಕ್ತ ಅಂತ ಕರೆಯುತ್ತೆ, ಜೀವನನ್ನ ಮುಕ್ತ ಅಂತ ಕರೆಯುತ್ತೆ. ಬಿಡುಗಡೆ ಆದವ ಅಂದ್ರೆ ಬಂಧನ ಇಲ್ಲದವ. ಜೀವನಿಗೆ ಮೊದಲು ಬಂಧನ ಇತ್ತು, ನಂತರ ಕಳ್ಕೊಂಡ, ಅದರಿಂದ ಬಂಧನ ಇಲ್ಲದವ ಆದ. ದೇವರಿಗೆ ಬಂಧನ ಯಾವಾಗ ಇಲ್ಲವೇ ಇಲ್ಲ, ಸೊ ದೇವರಿಗೆ ಬಂಧನ ಇಲ್ಲವೇ ಇಲ್ಲ, ಮುಕ್ತ ಸದಾ ಆಗಿದ್ದಾನೆ. ಈ ರೀತಿಯಲ್ಲಿ ದೇವರಲ್ಲಿ ಮುಕ್ತ ಎಂಬ ಶಬ್ದ ಪ್ರಯೋಗ, ಜೀವನಂತೆ ಅಲ್ಲ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತದೆ. ಅದರಿಂದ ಒಂದೇ ಶರೀರದೊಳಗೆ ಜೀವ ದೇವ ಇಬ್ಬರೂ ಇದ್ರು ಜೀವನಿಗೆ ಬಂಧ, ನಂತರ ಜೀವನಿಗೆ ಬಂಧದಿಂದ ಬಿಡುಗಡೆ ಎಂಬ ಮೋಕ್ಷ ಇದೆ, ದೇವರಿಗೆ ಬಂಧವೇ, ಆ ಬಂಧದಿಂದಾಗಿ ಮೋಕ್ಷ ಎಂಬುದು ದೇವರಿಗಿಲ್ಲ. ಆದರೆ ಆ ಬಂಧ ಮೋಕ್ಷಗಳೆರಡು ಜೀವನಿಗಾಗ್ತಾ ಇದೆಯಲ್ಲ, ಅದು ದೇವರ ದೀನ. ದೇವರೇ ಜೀವನಿಗೆ ಬಂಧವನ್ನ ಕೊಡತಾ ಇರೋದು, ಮೋಕ್ಷವನ್ನ ಮಾಡೋದು. ಅಲ್ಲ, ಸುಮ್ಮನೆ ಇದ್ದವನಿಗೆ ಬಂಧ ಯಾಕೆ ಮಾಡಿದ? ಆನ್ಸರ್ ಮೊದಲೇ ಕೊಟ್ಟಿತ್ತು, ಈ ಬಂಧ ಅಂಬುದು ಮೊದಲಿಂದ ಜೀವನಿಗಿದೆ. ನೋಬಡಿ ಹ್ಯಾಸ್ ಕ್ರಿಯೇಟೆಡ್ ಲಿಂಗ ದೇಹ, ಇಟ್ ಇಸ್ ನ್ಯಾಚುರಲ್ಲಿ ವಿತ್ ಜೀವ, ಅರೌಂಡ್ ಜೀವ, ವಿಚ್ ಇಸ್ ಅ ನ್ಯಾಚುರಲ್. ಭಗವಂತ ಅರ್ ದೇವ ಅರ್ ಗಾಡ್ ಇಸ್ ಓನ್ಲಿ ಗಿವಿಂಗ್ ದಿ ಟಚ್ ಆಫ್ ದಿ ಆಲ್ರೆಡಿ ಪ್ರೆಸೆಂಟ್, ಆಲ್ರೆಡಿ ಈಸ್ ಗಿವಿಂಗ್ ದಿ ಟಚ್ ಆಫ್ ದಿ ಲಿಂಗ ದೇಹ ವಿಚ್ ಇಸ್ ಆಲ್ರೆಡಿ ಪ್ರೆಸೆಂಟ್ ಅರೌಂಡ್ ದಿ ಜೀವ ನ್ಯಾಚುರಲಿ. ಸೊ ಗಾಡ್ ಈಸ್ ನಾಟ್ ದಿ ಕ್ರಿಯೇಟರ್ ಆಫ್ ಲಿಂಗ ದೇಹ. ಅದನ್ನ ಕ್ಲೀನ್ ಆಗಿ ಡಿಫೈನ್ ಮಾಡ್ತಾ ಬರ್ತಾ ಇದ್ದಾರೆ, ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ. ಈ ವಿಶೇಷವಾಗಿರತಕ್ಕಂಥ ಅವಿದ್ಯ, ಈ ಅವಿದ್ಯೆಯಿಂದ ಬರತಕ್ಕಂಥ ಗುಣಗಳ ಅಂಟು, ಗುಣಗಳು ಮೊದಲೇ ಇವೆ, ಅವುಗಳ ಅಂಟು ಅವಿದ್ಯೆಯಿಂದ ಜೀವನ ಬುದ್ಧಿಗೆ ಬರ್ತಾ ಇದೆ, ಅವುಗಳ ಅಂಟು ಜೀವನ ಬುದ್ಧಿಗೆ ಬರ್ತಾ ಇದೆ. ಈಗ ಒಂದು ಪ್ಲೇಟ್ ಇದೆ, ಅದರ ಮೇಲೆ ಇನ್ನೊಂದು ಬಂದು ಕೂತಿದೆ, ಎರಡಕ್ಕೂ ಮಧ್ಯೆ ಬಾಂಡಿಂಗ್ ಆಗಿ ಫೆವಿಕಾಲ್ ಹಾಕಿದ್ದೀರಾ, ಫೆವಿಕ್ವಿಕ್. ಕರ್ಫ ವಿ ಕಾಲ್ ವಾಟ್ ಎವರ್ ಇಟ್ ಮೇ ಬಿ ಎ ಬಾಂಡಿಂಗ್ ಮೆಟೀರಿಯಲ್. ಸೊ ನಿಮ್ಮ ಕೈಯಲ್ಲಿರುವಂಥ ಒಂದು ಮೆಟಲ್ ಪ್ಯಾನ್ ಅದು ಮೂವ್ ಆದಾಗ ಅದರ ಮೇಲೆ ಇನ್ನೊಂದು ಪ್ಯಾನ್ ಇದ್ದರೆ ಅದು ಮೂವ್ ಆಗುತ್ತಲ್ಲ, ಬಟ್ ಅದರ ಮಧ್ಯೆ ಬಾಂಡಿಂಗ್ ಇಲ್ಲದಿದ್ರೆ ಸ್ಲಿಪ್ ಆಗುತ್ತೆ. ಈ ಬಾಂಡಿಂಗ್ ಇದ್ದರೆ ಈ ಮೂಮೆಂಟ್ ಇರ್ತಕ್ಕಂಥ ಇದು ಮೂವ್ ಆಗುತ್ತೆ. ಹೌದ್ ತಾನೆ? ಈ ಜೀವನ ತಿಳುವಳಿಕೆ ಮೇಲೆ ವಿಶೇಷವಾದ ಮೂರು ಗುಣಗಳ ಅಂಟು ಈ ಜೀವನಿಗೆ ಬರಬೇಕಾದ್ರೆ ಸ್ಲಿಪ್ ಆಗದೇ ಇರಬೇಕಾದರೆ ಆಲ್ರೆಡಿ ಇನ್ಸೈಡ್ ದೇರ್ ಈಸ್ ಸಮ್ ಗ್ಲೂ. ಯಾವುದದು ಅಂದರೆ ಅವಿದ್ಯಾ. ವಿತ್ ದಿಸ್ ಅವಿದ್ಯಾ ಮೂರು ಗುಣಗಳು ಇದಕ್ಕೆ ಅಟ್ಯಾಚ್ ಆಗ್ತವೆ, ಇದ್ದದ್ದೇ ಅಟ್ಯಾಚ್ ಆಗ್ತಾ ಇದೆ. ಅಟ್ಯಾಚ್ ಆಗಿ ಆ ಮೂರು ಗುಣಗಳ ಕೆಲಸ ಜೀವನ ಬುದ್ಧಿಯ ಮೇಲೆ ಆಗ್ತಾ ಇದೆ. ಅದು ಈ ಮೂರು ಗುಣಗಳು ಅವಿದ್ಯೆಯಿಂದ ಹುಟ್ಟುವುದು ಅಂದರೆ ಮಣ್ಣಿಂದ ಗಡಿಗೆ ಹುಟ್ಟಿದಂತೆ ಅವಿದ್ಯೆಯಿಂದ ಮೂರು ಮುದ್ದೆಗಳಾಗಿ ಗುಣಗಳು ಬಂದದ್ದಲ್ಲ. ಇಲ್ಲಿ ತಿಳುವಳಿಕೆಗಿಂತ ತಪ್ಪು ತಿಳುವಳಿಕೆ ನಮ್ಮಲ್ಲಿ ತುಂಬಾ ಜಾಸ್ತಿ ಇರುತ್ತೆ. ಅದಕ್ಕೆ ಎಕ್ಸಾಂಪಲ್ ಇಲ್ಲಿ ಕೊಡಲೇಬೇಕು. ಯಾವುದು ಅಂದರೆ ಈ ತತ್ವಗಳ ಸೃಷ್ಟಿ. ನೋಡಿ, ಸೃಷ್ಟಿ ಪ್ರಕರಣ ಬಂದಾಗ ಈ ತತ್ವಗಳ ಸೃಷ್ಟಿ ಬರುತ್ತೆ. ಅವ್ಯಕ್ತ ತತ್ವದಿಂದ ಮಹತ್ತತ್ವ ಹುಟ್ಟಿತು, ಹೌದಲ್ವಾ? ಅವ್ಯಕ್ತ ತತ್ವದಿಂದ ಮಹತ್ತತ್ವ, ಈ ಶಬ್ದಗಳೆಲ್ಲ ಹಾಗೇ ಬರುತ್ತೆ. ಕನ್ನಡದಲ್ಲಿ ಹಾಗೆ ಕೇಳಿರ್ತೀರಾ, ಸಂಸ್ಕೃತದಲ್ಲೂ ಅಜಾಯತ ಹುಟ್ಟಿತು ಅಂತ. ಅವ್ಯಕ್ತ ತತ್ವದಿಂದ ಮಹತ್ತತ್ವ ಹುಟ್ಟಿದೆ, ಮಹತ್ತತ್ವದಿಂದ ಅಹಂಕಾರ ತತ್ವ ಹುಟ್ಟಿದೆ, ಹಾಗೆ ಎಲ್ಲ ತತ್ವಗಳು ಒಂದರಿಂದ ಒಂದು ಹುಟ್ಟಿದುವು ಅಂದಾಗ ನಿಮ್ಗೇನರ್ಥ ಆಗುತ್ತೆ? ಸಾಮಾನ್ಯವಾಗಿ ಅಂದರೆ ಈ ಮಹತ್ತತ್ವ ಎಂಬುದೇ ಇದ್ದಿಲ್ಲ, ಇಟ್ ವಾಸ್ ನಾಟ್ ಎಟ್ ಆಲ್ ದೇರ್, ದೇರ್ ವಾಸ್ ನೋ ಎಕ್ಸಿಸ್ಟೆನ್ಸ್ ಫಾರ್ ಮಹತ್ತತ್ವ, ಓನ್ಲಿ ಅವ್ಯಕ್ತ ತತ್ವ ವಾಸ್ ದೇರ್, ಜಸ್ಟ್ ಲೈಕ್ ಮಡ್. ಈ ಮಣ್ಣಿಂದ ಗಡಿಗೆ ಹುಟ್ಟಿ ಬರುತ್ತಲ್ಲ ಅದೇ ಥರ, ಅಥವಾ ಈ ಚಪಾತಿ ಹಿಟ್ಟಿನಿಂದ, ಗೋಧಿ ಹಿಟ್ಟಿನಿಂದ ಚಪಾತಿ ಹುಟ್ಟಿ ಬಂತು ಅಲ್ವಾ? ಆ ಥರ ಚಪಾತಿ ಮೊದಲು ಇತ್ತೇನ್ರಿ? ನೋ, ಗೋಧಿ ಹಿಟ್ಟೇ ಚಪಾತಿ ಆಗಿದ್ದು. ಅಂದರೆ ಗೋಧಿ ಹಿಟ್ಟು ಹಿಟ್ಟಿನ ಟ್ರಾನ್ಸ್ಫಾರ್ಮೇಶನ್ನೇ ಚಪಾತಿ, ಹೌದಲ್ವಾ? ಹಾ, ಈಗ ಒಬ್ಬರು ಇನ್ನೇನು ಮಾಡಿದ್ರು, ಈ ಗೋಧಿ ಹಿಟ್ಟಿತ್ತು ಆ ಮುದ್ದೆ, ಅದರಿಂದ ಚಪಾತಿ ಮಾಡಿದ್ರು, ಫೈನ್. ಇನ್ನೊಬ್ಬರಿಗೇನೋ ಇನ್ನೊಂದು ಪ್ರಚಂಡವಾದ ರೆಸಿಪೀಸ್ ಅಂತ ಹುಟ್ಟಾಕ್ತಿರ್ತಾರಲ್ಲ, ಬುದ್ಧಿಗೆ ಬಂದದ್ದು ಮಾಡೋದು, ಅದಕ್ಕೊಂದು ರೆಸಿಪಿ ಅಂತ ಹೆಸರು ಹಾಕೋದು, ಅದಕ್ಕೊಂದು ವಿಚಿತ್ರವಾದ ಯಾವುದು ಬಾಂಬೆ ಹಲ್ವಾ, ಯಾವುದು ಹಲ್ವಾ, ಅದು ಇದು ಇವ್ರನ್ನ ಹೆಸರಿಟ್ಟು ಬರ್ತಾ ಇರ್ತಾರೆ, ಬಿಟ್ಕೊಳ್ಳಿ ಅವ್ರೆ, ಯಾರಿಗೋ ಬುದ್ಧಿ ಬಂತು. ಅದಕ್ಕೆ ಈ ಗೋಧಿ ಹಿಟ್ಟಿನ ಮುದ್ದೆಯಿಂದ ಹೊರಬಂದಂತಹ ಅಂದ್ರೆ ಅದರದ್ದೇ ಫಾರ್ಮೇಶನ್ ಯಾವುದು, ಚಪಾತಿ. ಆ ಚಪಾತಿಯಿಂದ ಏನೋ ಕಟ್ ಮಾಡಿದ್ರು, ಅದನ್ನ ರೋಲ್ಸ್ ತರ ಮಾಡಿದ್ರು, ಅದೊಂದು ಐಟಮ್ ಮಾಡಿದ್ರು. ಸೊ ಇವಾಗ ಏನಾಯ್ತು, ಥರ್ಡ್ ಒನ್ ಹ್ಯಾಸ್ ಕಮ್. ಹಿಟ್ಟು ಹಿಟ್ಟಿನಿಂದ ಬಂದದ್ದು ಚಪಾತಿ, ಚಪಾತಿಯಿಂದ ಬಂದದ್ದು ರೋಲ್. ಇನ್ನೊಬ್ಬನಿಗೇನೋ ಬುದ್ಧಿ ಬಂತು, ಅದಕ್ಕೆ ಅವನೇನ್ ಮಾಡಿದ, ಈ ರೋಲ್ ನ ಇನ್ನೇನೋ ಮಾಡಿ ಇನ್ನೊಂದು ಪ್ರಾಡಕ್ಟ್ ಮಾಡಿದ. ಅವಾಗ ಏನ್ ಹೇಳಬೇಕು ನಾರ್ಮಲ್ ಆಗಿ? ಹಾ, ಗೋಧಿ ಹಿಟ್ಟಿನಿಂದ, ಹಿಟ್ಟಿನ ಮುದ್ದೆಯಿಂದ ಚಪಾತಿ ಹುಟ್ಟಿತು, ಚಪಾತಿಯಿಂದ ರೋಲ್ ಹುಟ್ಟಿತು, ಆ ರೋಲ್ ಇಂದ ಇನ್ನೊಂದು ಹುಟ್ಟಿತು. ಈಗ ಲಯ, ಆ ರೋಲ್ ಇಂದ ಹುಟ್ಟಿದ್ದು ಒಂದಿತ್ತಲ್ಲ, ಅದು ಆ ರೋಲ್ ಅಲ್ಲಿ ಲಯ ಆಯ್ತು ಅಂದ್ರೆ ಅದರ ಅದೇ ಅಲ್ಲ, ರೋಲೇ ಇನ್ನೊಂದು ಶೇಪ್ ಪಡ್ಕೊಳ್ತು. ರೋಲ್ ಚಪಾತಿ ಅಂದ್ರೆ ಗೋಧಿ ಹಿಟ್ಟು ಒಂದು ಶೇಪ್ ಪಡ್ಕೊಂಡ್ರೆ ಚಪಾತಿ ಆಯಿತು. ಚಪಾತಿ ಇನ್ನೊಂದು ಶೇಪ್ ಪಡ್ಕೊಂಡ್ರೆ ರೋಲ್ ಥರ ಆಯಿತು, ಆ ರೋಲೇ ಇನ್ನೊಂದು ಶೇಪ್ ಪಡ್ಕೊಂಡ್ರೆ ಬೇರೆ ಆಯಿತು. ಹೆಸರುಗಳು ಬೇರೆ, ಪ್ರಾಡಕ್ಟ್ ಇಸ್ ಒನ್. ಈ ಅರ್ಥ ಆಗಿತ್ತು ಬಹಳ ಜನಕ್ಕೆ. ಏನದು ಅವ್ಯಕ್ತ ತತ್ವ ಅಂದ್ರೆ ಗೋಧಿ ಹಿಟ್ಟು ತರ, ಅದರಿಂದ ಹುಟ್ಟಿದ್ದು ಮಹತ್ತತ್ವ ಅಂದ್ರೆ ಚಪಾತಿ ತರ. ದಿ ಸೇಮ್ ಅವ್ಯಕ್ತ ತತ್ವದ ಟ್ರಾನ್ಸ್ಫರ್ಮೇಶನ್ನೇ ಯಾವುದು ಮಹತ್ತತ್ವ. ಆ ಚಪಾತಿಯನ್ನೇ ರೋಲ್ ತರ ಮಾಡಿದಂತೆ ಈ ಮಹತ್ತತ್ವವೇ ಅಹಂಕಾರ ತತ್ವ ಆಯಿತು. ಸೇಮ್ ಪ್ರಾಡಕ್ಟ್, ಶೇಪ್ ಚೇಂಜ್ ಆಯಿತು ಅಂತ ಅರ್ಥ ಆಗಿತ್ತು ಬಹಳ ಜನಕ್ಕೆ. ನಾನು ಪ್ರಶ್ನೆ ಮಾಡಿದಾಗ ಚಿಪಗಿರಿಯಲ್ಲಿದೆ ಆಗ್ತಿತ್ತು ನನಗೆ, ಅವ್ರಿಗೆ ಹಾಗೆ ಅರ್ಥ ಆಗಿರುತ್ತೆ ಎಂಬುದು ನನ್ನ ಕಲ್ಪನೆ ಇದ್ದಿಲ್ಲ. ಅವರಂದ್ರೆ ಮೊದಲು ಎಲ್ಲಿಕ್ತಿವೆಲ್ಲ, ಒಂದರಿಂದ ಒಂದು ಹುಟ್ಟಿತು, ಒಂದರಲ್ಲಿ ಒಂದು ಹೋಗಬೇಕಾದ್ರೆ ಹೀಗೆ ಆಗ್ಬೇಕಲ್ಲ, ಹಿಟ್ಟಿನಿಂದ ಚಪಾತಿ, ಚಪಾತಿಯಿಂದ ರೋಲು, ರೋಲಿಂದ ಇನ್ನೊಂದು ಅಂತ ಅಲ್ಲ. ಶಾಸ್ತ್ರ ಹೇಳಿದ್ದೇ ಬೇರೆ, ನಮ್ಗೆ ಅರ್ಥ ಆಗಿದ್ದೇ ಬೇರೆ. ಏನಿತ್ತಲ್ಲಿ ಹಾಗಾದ್ರೆ ಅಂದ್ರೆ ಹೇಳ್ತಾರೆ, ಮಹತ್ತತ್ವ ಎಂಬುದು ಯಾವಾಗೂ ಇರುವಂಥದ್ದು, ಅವ್ಯಕ್ತ ತತ್ವ ಎಂಬುದು ಯಾವಾಗೂ ಇರುವಂಥದ್ದು. ಅವ್ಯಕ್ತ ತತ್ವದ ಟ್ರಾನ್ಸ್ಫಾರ್ಮ್ಡ್ ಸ್ಟೇಟ್ ಮಹತ್ತತ್ವ ಅಲ್ಲ. ಅವ್ಯಕ್ತ ತತ್ವದಿಂದ ಮಹತ್ತತ್ವ ಹುಟ್ಟಿ ಬಂತು ಅಂತ ಹೇಳಿದರೆ ಅವ್ಯಕ್ತ ತತ್ವದ ಇನ್ನೊಂದು ಫಾರ್ಮೇ ಮಹತ್ತತ್ವ ಅಲ್ಲ. ಮಹತ್ತತ್ವ ಎಂಬುದು ಸಪರೇಟ್ ಎಂಟಿಟಿ, ಅವ್ಯಕ್ತ ತತ್ವ ಎಂಬುದು ಸಪರೇಟ್ ಎಂಟಿಟಿ, ಸೂಕ್ಷ್ಮವಾಗಿ ಇದ್ದೇ ಇದೆ, ಸೂಕ್ಷ್ಮವಾಗಿ ಇದ್ದೇ ಇದೆ. ಹಾಗೆ ಇನ್ನ ಮಿಕ್ಕ ತತ್ವಗಳೇನು 24 ಇವೆಯಲ್ಲ, ಅವೆಲ್ಲ ಸೂಕ್ಷ್ಮವಾಗಿ ಇದ್ದೇ ಇವೆ. ಈ ತತ್ವಗಳೆಲ್ಲ ಒಂದರಿಂದ ಒಂದು ಹುಟ್ಟಿ ಬಂದದ್ದಲ್ಲ. ಅಯ್ಯೋ ಅದೇನ್ರಿ ಹೀಗೆ ಹೇಳ್ತಿರಲ್ಲ. ಹೇಳ್ತೇನೆ ಹೇಗೆ ಅಂದರೆ ನೋಡಿ, 24 ಡಬ್ಬಿ ಸ್ಟೀಲ್ ಒಂದಕ್ಕೊಂದು ಒಂದರೊಳಗೊಂದು ಹಿಡಿಯುತ್ತೆ, ಒಂದರೊಳಗೊಂದು ಹಿಡಿಯುತ್ತೆ. ಆ ಪ್ರಕಾರ 24 ಡಬ್ಬಿ ಇದೆ. ಈಗ ನಾನೇನ್ ಮಾಡಿದೆ, ಒಂದು ಡಬ್ಬಿ ಮೇಲೆ ಕಾಣಿಸ್ತಾ ಇದೆ, ಅದರೊಳಗೆ 24 ಡಬ್ಬಿ ಇವೆ, ಒಂದರೊಳಗೊಂದು 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 ಇದೆ, ರೈಟ್. ಈ ಡಬ್ಬಿ ಇದೆಯಲ್ಲ, ಅದರಿಂದ ನಾನು ಈಗ ಒಳಗಿನ ಒಂದು ಡಬ್ಬಿ ತೆಗೆದೆ. ಏನ್ ಹೇಳಿದ್ರು ಯಾರು ನೋಡಿದವರು, ಈ ಡಬ್ಬಿಯಿಂದ ಈ ಡಬ್ಬಿ ಹುಟ್ಟಿತು. ಹುಟ್ಟತಾ ಇಲ್ಲಲ್ಲ, ಇತ್ತು ಮೊದಲೇ, ಈ ಡಬ್ಬಿ ಒಳಗೆ ಈ ಡಬ್ಬಿ ಇತ್ತು, ಒಳಗಿತ್ತು. ಎಸ್ ಇಟ್ ಈಸ್, ಒಳಗಿದ್ದದ್ದು ಸತ್ಯ, ಒಳಗಿದ್ದದ್ದು ಹೊರಗೆ ಬಂದಿದ್ದು ಸತ್ಯ. ಆ ಡಬ್ಬಿ ಹೊರಗೆ ಬಂದಿದೆಯಲ್ಲ, ಅದರೊಳಗೆ ಇನ್ನೊಂದು ಡಬ್ಬಿ ಇತ್ತು, ಅದು ಹೊರಗೆ ತೆಗೆದೆ. ಅದಕ್ಕೂ ಅಂದ್ರು ಈ ಡಬ್ಬಿಯಿಂದ ಹುಟ್ಟಿದ್ದು ಈ ಡಬ್ಬಿ, ಈ ಡಬ್ಬಿಯಿಂದ ಹುಟ್ಟಿದ್ದು ಆ ಡಬ್ಬಿ ಅಂದ್ರು. 24 ಡಬ್ಬಿಗಳು ತೆಗೆದೆ. ಅವಾಗ ಹೇಳಿದ್ರು ಡಬ್ಬಿ ಒನ್ ಈಸ್ ಕ್ರಿಯೇಟರ್ ಆಫ್ ಡಬ್ಬಿ ಟು, ಡಬ್ಬಿ ಟು ಈಸ್ ಕ್ರಿಯೇಟರ್ ಆಫ್ ಡಬ್ಬಿ ತ್ರೀ. ಹಾಗೆ 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 ಒಂದರಿಂದ ಒಂದು ಹುಟ್ಟಿತು ಅಂದ್ರು. ಮತ್ತು ನಾನು ಲಯ ಮಾಡಿದೆ, ಮೊದಲು ಚಿಕ್ಕ ಡಬ್ಬಿ ಇತ್ತಲ್ಲ, ಅದು ಎರಡನೇ ಡಬ್ಬಿಯಲ್ಲಿ ಹಾಕಿದೆ, ಹಾಗೆ ಹಾಗೆ ಹಾಕೊಂಡು ಬಂದೆ, ಲಯ ಆಗಿ ಒಂದೇ ಡಬ್ಬಿ ಉಳಿಯಿತು. ಅವಾಗ ನೋಡೋರು ಹೇಳಿದ್ರು, ಎಲ್ಲ ಡಬ್ಬಿಗಳು ಹೊರಟೋಗಿತ್ತು, ಯಾವುದು ಇಲ್ಲ, ಲಯ ಆಯಿತು ಅಂದ್ರೆ ಯಾವುದು ಇಲ್ಲ, ಇಲ್ಲದ್ದು ಹೊರಬಂತು, ಹೊರಬಂದದ್ದೆಲ್ಲ ಎಲ್ಲ ಹೊರಟೋಯ್ತು, ಎಲ್ಲ ಇಲ್ಲ. ತಪ್ಪು ತಿಳುವಳಿಕೆ ಅಂತ ಹೇಳಲ್ವಾ, ಆ ಡಬ್ಬಿಗಳೆಲ್ಲ ಮೊದಲೇ ಇತ್ತು, ಇದ್ದದ್ದೇ ಹೊರಗೆ ಬಂತು, ಮತ್ತ ಒಳ ಹೋಗಿ ಕೂಡ್ತು ಅಂತ. ಒಳಗಿದ್ದದ್ದು ಹೊರಗೆ ಬರೋದೇ ಸೃಷ್ಟಿ, ಹೊರಗೆ ಬಂದದ್ದು ಒಳಗೆ ಹೋಗಿ ಕೂಡೋದೇ ಲಯ, ಇಲ್ಲದ್ದು ಹುಟ್ಟಾಕೋದು ಸೃಷ್ಟಿ ಅಲ್ಲ, ಇದ್ದದ್ದೇ ಹೊರಬರೋದು ಸೃಷ್ಟಿ. ಈ ಅರ್ಥವೇ ನಮ್ಗೆ ಗೊತ್ತಿರಲ್ಲ, ಸ್ಲಿಪ್ ಆಗಿ ಹೋಗ್ತಾ ಇರುತ್ತೆ, ಸ್ಲಿಪ್ ಆಗಿ ಹೋಗ್ತಾ ಇರುತ್ತೆ. ಹೌದಲ್ವ? ಮತ್ತು ನಮಗೆ ನೋಡಿ ಎಲ್ಲರಿಗೂ ಅರ್ಥ ಆಗಿದೆ. ಏನದು, ಏ ನಮ್ಗೆ ಗೊತ್ತು ರೀ, 24 ತತ್ವಗಳು ಗೊತ್ತು, 24 ತತ್ವಗಳ ಹೆಸರು ಗೊತ್ತು, ಎಲ್ಲ ಸೃಷ್ಟಿಯಾದ ಕ್ರಮ ಗೊತ್ತು, ಸೃಷ್ಟಿ ಕ್ರಮ ಗೊತ್ತು, ಲಯ ಕ್ರಮ ಗೊತ್ತು, ಎಲ್ಲ ನಮಗ್ ಗೊತ್ತು. ಏನು ಗೊತ್ತಾಗ್ಬೇಕು ಅದೇ ಗೊತ್ತಾಗಿಲ್ಲ. ಏನು ಗೊತ್ತಾಗ್ಬೇಕು, ಎಲ್ಲವೂ ನಿತ್ಯವಾಗಿದೆ ಅಂತ ಗೊತ್ತಿಲ್ಲ. ಅವಾಗ ಮತ್ತು ಪ್ರಶ್ನೆ, ಎಲ್ಲವೂ ನಿತ್ಯ ಆದ್ರೆ ಒಂದರಿಂದ ಒಂದು ಹುಟ್ಟೋದೇನು? ಎಸ್ ಇಟ್ ಈಸ್. ಅವ್ಯಕ್ತ ತತ್ವ ವಿಸ್ತಾರವಾಯಿತು, ಅದರೊಳಗೆ ಈ ತತ್ವಗಳೆಲ್ಲ ಒಂದರೊಳಗೊಂದು ಒಂದರೊಳಗೊಂದು ನ್ಯಾಚುರಲ್ ಆಗಿ ಮೊದಲೇ ಸೆಟ್ ಆಗಿ ಅವ್ಯಕ್ತ ತತ್ವದಲ್ಲಿ ಇವೆ. ಇದ್ದದ್ದೇ ಒಂದರಿಂದೊಂದು ಹೊರಗೆ ಬಂತು. ಆ ಹೊರಗೆ ಬಂದ ತತ್ವಗಳು ಹೇಗಿತ್ತು ಅಂದರೆ ಸೂಕ್ಷ್ಮವಾಗಿತ್ತು. ಮಹತ್ತತ್ವ ಸೂಕ್ಷ್ಮ ಎಲ್ಲ ಸೂಕ್ಷ್ಮ 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 ಸೂಕ್ಷ್ಮವಾಗಿತ್ತು. ಅದಕ್ಕೆ ದೊಡ್ಡ ಶೇಪ್ ಹೇಗೆ ಬಂತು ಈ ತತ್ವಗಳಿಗೆ, ದೊಡ್ಡ ದೊಡ್ಡ ತತ್ವಗಳು ಹೇಗಾಯಿತು? ಈಗ ನಿಮ್ಗೆ ಇನ್ನೊಂದು ದೃಷ್ಟಾಂತ ಕೊಡ್ತೀನಿ, ಈಸಿ ಅಂಡರ್ಸ್ಟ್ಯಾಂಡಿಂಗ್. ಕಡಲೆ ಹಿಟ್ಟಿದೆ, ಈ ಬಜ್ಜಿ ಅಂತ ಮಾಡ್ತಾರಲ್ವ, ಏನೇನು ಹಾಕ್ತೀರಾ? ಕಡಲೆ ಹಿಟ್ಟು, ಖಾರದ ಪುಡಿ, ಉಪ್ಪು, ಹೌದಲ್ವ? ಅಕ್ಕಿ ಹಿಟ್ಟು ನಿಮ್ಮಿಷ್ಟ, ಹಾಕಿದ್ರೆ ಹಾಕ್ಬೋದು, ಕೆಲವ್ರು ಹಾಕ್ತಾರೆ ಕೆಲವ್ರು ಇಲ್ಲ. ಗರಿ ಬರಬೇಕಾದ್ರೆ ಅಕ್ಕಿ ಹಿಟ್ಟು ಬೇಕು ಏನು ಅಂತ ಹೇಳ್ತಾರೆ. ಹಾಗೆ ಒರಿಜಿನಲ್ ಆಗಿ ಕಡ್ಲೆ ಹಿಟ್ಟು ಹಾಕಿ ಮಾಡೋರು ತುಂಬ ಜನ ಇದ್ದಾರೆ. ಇರಲಿ, ಈ ಮೂರು ಸೇರಿಸಿದ್ರೆ ಒಂದು ಹಿಟ್ಟಾಯ್ತದೆ ನೀರಾಗಿ ಕಲಸಿದ್ರೆ. ಹಾ, ಈಗ ಅದು ಕೂತಿದೆ, ಯಾವುದು? ಕಡ್ಲಿ ಹಿಟ್ಟಿನ ಬಟ್ಲು. ನೀವೊಂದು ಮೆಣಸಿನಕಾಯಿ ತಗೊಂಡ್ರಿ, ಅದರೊಳಗೆ ಮುಳುಗಿಸಿದ್ರಿ, ಕರೆದ್ರಿ, ಆ ಮೆಣಸಿನಕಾಯಿ ಸೈಜ್ ಎಷ್ಟು? ಚಿಕ್ಕದೇ ಅಲ್ವಾ? ಕಡ್ಲಿ ಹಿಟ್ಟಲ್ಲಿ ಅದ್ದಿ ಬಿಟ್ರೆ ಹಿಡ್ದಪ್ಪಕ್ಕಾಯ್ತು. ಯಾನು ಅಂದ, ಏ ಅದಲ್ಲ, ಅದು ಮೆಣಸಿನಕಾಯಿ ಸಣ್ಣ ದಪ್ಪಕ್ಕಾಗಿದೆ ಅಂದರೆ ಮೆಣಸಿನಕಾಯಿ ಒಳಗೆ ಇದೆ, ಮೇಲೆ ಹಿಟ್ಟು ಹತ್ತಿದೆ, ಆದ್ದರಿಂದ ಅದೇನಾಗಿದೆ, ಚೆನ್ನಾಗಿ ಕಾಣಿಸ್ತಾ ಇದೆ, ಅದರ ಎಫೆಕ್ಟ್ ಬೇರೆ ಆಗಿದೆ, ಟೇಸ್ಟೇ ಬೇರೆ ಆಗಿದೆ, ಆರೋಮ ಬೇರೆ ಆಗಿದೆ, ಹೌದಲ್ವ? ಅದರ ಫಂಕ್ಷನ್ನೇ ಬೇರೆ ಆಗಿದೆ. ಮೆಣಸಿನಕಾಯಿ ಫಂಕ್ಷನ್ನೇ ಬೇರು, ಹಿಟ್ಟಿನ ಫಂಕ್ಷನ್ನೇ ಬೇರು, ಮೆಣಸಿನಕಾಯಿ ಹಿಟ್ಟು ಸೇರಿ ಕರೆದಾಗ ಅದ್ರ ಫಂಕ್ಷನ್ನೇ ಬೇರು. ಬರೀ ಹಿಟ್ಟು ಕೊಡಿ, ಕಡ್ಲಿ ಹಿಟ್ಟು ಕಲಸಿ, ಯಾರು ಮುಟ್ಟಲ್ಲ. ಬರೀ ಮೆಣಸಿನಕಾಯಿ ಕೊಡಿ, ನಮಸ್ಕಾರ ಮಾಡ್ತಾರೆ, ಯಾಕ್ರಿ ನಮ್ಗೆ ಕೊಡ್ತೀರಿ ನಮ್ಮ ಸಿಟ್ಟ ಅಂತ. ಅದೇ ಮೆಣಸಿನಕಾಯಿ ಕಡ್ಲಿ ಹಿಟ್ಟಿಗೆ ಬೆರೆಸಿ ಜನ ಕರೆದು ಕೊಡಿ, ಓ ಲಕ್ಷಣ ತಿಂತಾರೆ ಬಜ್ಜಿ ಅಂತ. ಮೆಣಸಿನಕಾಯಿ ಬಜ್ಜಿ ಕರೆದ್ರಪ್ಪ ಚೆನ್ನಾಗಿದೆ. ಇನ್ನೊಬ್ರು ಬಂದರು, ಸ್ವಲ್ಪ ಸರ್ಕೊಳ್ಳಿ ಅಂದರು. ಏನು ಮಾಡಿದರು? ಈ ಯಾವುದು ಬಾಳೆಕಾಯಿ, ಅದನ್ನು ಮುಳುಗಿಸಿದ್ರು, ಅದು ಹಾಕಿದ್ರು, ಅದು ಬಜ್ಜಿ ಆಯಿತು. ಅದು ಬಾಳೆಕಾಯಿ ತೆಳ್ಳಗಿತ್ತು, ತುರಿದಿದ್ದು ಹಾಕಿದ್ರೆ ಹಿಡ್ದಪ್ಪಕ್ಕಾಯ್ತು. ಹಾ, ಈಗ ನೋಡಿ, ಇದು ಬಜ್ಜಿಯೇ ಅದು ಬಜ್ಜಿಯೇ, ಬರೇ ಬಜ್ಜಿ ಅಂತ ಕರಿತೀರಾ? ಇಲ್ಲಲ್ಲ, ಇದು ಮೆಣಸಿನಕಾಯಿ ಬಜ್ಜಿ, ಅದು ಬಾಳೆಕಾಯಿ. ಸೊ ಈ ಬಜಿ ದೊಡ್ಡದಾದ್ರೂ ಕೂಡ ಅದಕ್ಕೆ ಹೆಸರು ಏನು ಬಂತು? ಮೂಲ ಯಾವುದರಿಂದ? ಹಾಗೆ ಮೂಲ ತತ್ವಗಳು ಸೂಕ್ಷ್ಮ, ಅದಕ್ಕೆ ಅಂಟಿದ ಹಿಟ್ಟು ಮೂರು ಗುಣಗಳು. ಹಾಗೆ ಹಿಟ್ಟು, ಕಡ್ಲಿ ಹಿಟ್ಟು, ಖಾರದ ಪುಡಿ, ಉಪ್ಪು ತರ ಸತ್ವಗುಣ, ರಜೋಗುಣ, ತಮೋಗುಣ, ಮೂರರ ಮಿಕ್ಸ್ಚರ್ ಏನಿದೆಯಲ್ಲ, ಆ ಮಿಕ್ಸ್ಚರಿಂದ ಈ ತತ್ವಗಳು ಬೆರಕೆ ಆಗಿ ಉಪಚಿತ ವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಮೊದಲ ವೃದ್ಧಿ ಅಂದ್ರೇನು? ಈ ಮೆಣಸಿನಕಾಯಿ ಸಣ್ಣಕ್ಕಿದ್ದದ್ದು ಈ ಮೂರು ಈ ಹಿಟ್ಟಿನ ಕಾಂಬಿನೇಷನ್ ಕಲಿತು ದಪ್ಪಕ್ಕಾಗುತ್ತಲ್ಲ, ಅದೇ ಸೃಷ್ಟಿ. ನಂಬರ್ಗೂ ನಮ್ಮ ಸಬ್ಜೆಕ್ಟಲ್ಲಿ ಬಂದ್ರೆ ಈಸಿ ಅರ್ಥ ಆಗ್ಬಿಡುತ್ತೆ. ಇಂಥ ಸೃಷ್ಟಿ ಅಲ್ಲಿ ನೋಡಿ, ಮೆಣಸಿನಕಾಯಿ ಇಲ್ಲದ ಕ್ರಿಯೇಟ್ ಆಯ್ತಾ? ಇಲ್ಲಲ್ಲ. ಇಲ್ಲದ ಯಾವುದು ಈ ಬಾಳೆಕಾಯಿ ಕ್ರಿಯೇಟ್ ಆಯ್ತಾ? ಇಲ್ಲಲ್ಲ. ಇದೇ ಇದ್ದದ್ದರದೇ ಫಾರ್ಮ್ ಬೇರೆ ಆಯಿತು, ಅದನ್ನ ಸೃಷ್ಟಿ ಅಂದ್ರು. ಆ ಫಾರ್ಮ್ ಹೋಗಿ ಒರಿಜಿನಲ್ ಫಾರ್ಮ್ ಬಂದ್ರೆ ಅದು ಲಯ. ಅಲ್ಲಿ ಯಾವ ವಸ್ತುಗಳು ಇಲ್ಲದ್ದೆಲ್ಲ ಬಂದಿಲ್ಲ, ಇದ್ದದ್ದೇ ಫಾರ್ಮೇಶನ್ ಆಯಿತು, ಟ್ರಾನ್ಸ್ಫಾರ್ಮೇಶನ್ ಆಯಿತು. ದ ಟ್ರಾನ್ಸ್ಫಾರ್ಮೇಶನ್ ಇನ್ ಟೂ ವೇಸ್, ಫಸ್ಟ್ ಒನ್ ಈಸ್ ಸೃಷ್ಟಿ, ಸೆಕೆಂಡ್ ಒನ್ ಈಸ್ ಲಯ, ಟ್ರಾನ್ಸ್ಫಾರ್ಮೇಶನ್. ಅದನ್ನೇ ಹೇಳಿದ್ರು, ಆ ತತ್ವಗಳಿಂದ ಬರೋದು, ಆ ತತ್ವಗಳಿಂದ ಹೋಗೋದು. ಅಂದ್ರೆ ಅವ್ಯಕ್ತ ತತ್ವದಿಂದ ಇದ್ದ ಮಹತ್ತತ್ವವೇ ಹೊರಗೆ ಬಂತು, ಮೂರು ಗುಣಗಳಿಂದ ದೊಡ್ಡದಾಯಿತು. ಹಾಗೆ ಅದರಿಂದ ಅಹಂಕಾರ ತತ್ವ ಹೊರಗೆ ಬಂತು, ಒಳಗೆ ಇತ್ತು, ಅದು ಚೆನ್ನಾಗಿ ಹೊರಗೆ ಬಂತು. ಇದು ಸೃಷ್ಟಿ ಪರಿಚಯ. ವಿಜಯಪ್ರಭುಗಳು ಸೃಷ್ಟಿಯನ್ನು ಅದ್ಭುತವಾಗಿ ಮೈಂಡ್ ಟಚ್ ಆಗುವಂತೆ, ಹಾರ್ಟ್ ಟಚ್ ಆಗುವಂತೆ ಕೊಡ್ತಾರೆ. ಈಗ ನಾ ಹೇಳಿದಿನಲ್ಲ ಈ ಸೃಷ್ಟಿದು, ಇದರಿಂದ ನಿಮಗೆ ಹಿಂದೆ ಇದ್ದ ನೋಷನ್ ಇವಾಗೂ ವ್ಯತ್ಯಾಸ ಆಯ್ತೋ ಇಲ್ವೋ? ತಪ್ಪು ತಿಳುವಳಿಕೆ ಇತ್ತೋ ಇಲ್ವೋ? ಇಲ್ಲದ ತತ್ವಗಳು ಹುಟ್ಟಿ ಬಂದು ಅಂತ
ಅಲ್ವಾ? ಎಂಥ ತಪ್ಪಾಗಿರುತ್ತೆ, ಅದನ್ನೇ ಹೇಳ್ತಾ ಇದ್ದಾರೆ ಇಲ್ಲಿ. ಏನದು ಅಂದರೆ, ಈ ವಿಶೇಷವಾದ ಮೂರು ಗುಣಗಳು, ಈ ಅವಿದ್ಯ, ಇವೆಲ್ಲ ತಯೋಹು ಅನಾದಿತ್ವಾತ್, ಇವೆಲ್ಲ ಅನಾದಿ. ಮತ್ತೆ ದೇವರು ಏನು ಹೇಳ್ತಾ ಇದ್ದಾರಲ್ಲ, ಮಯಾ ವಿನಿರ್ಮಿತಾ ಹೇಳ್ತಾರೆ, ಮಾಯಯಾ ಮೇ ವಿನಿರ್ಮಿತೆ, ಈ ಎಲ್ಲವೂ ಕೂಡ ನನ್ನಿಂದ ನಿರ್ಮಿತ ಆಗಿದೆ. ಅಂದ್ರೆ ನಿರ್ಮಿತ ಅಂದರೆ ಇಲ್ಲದ್ದು ಹುಟ್ಟಿ ಬಂದಿದೆ ಅಂತಲ್ಲ, ಇದ್ದದ್ದೇ ಎಕ್ಸ್ಪ್ಯಾಂಡ್ ಮಾಡಿದೆ. ಮೂರು ಗುಣಗಳು ನ್ಯಾಚುರಲ್ ಆಗಿತ್ತು, ಅವಿದ್ಯೆಯು ನ್ಯಾಚುರಲ್ ಆಗಿತ್ತು. ಆ ಅವಿದ್ಯೆಯಿಂದಾಗಿ ಮೂರು ಗುಣಗಳ ಟಚ್ ಜೀವನ ಬುದ್ಧಿಗೆ ಕೊಟ್ಟೆ. ಆ ಮೂರು ಗುಣಗಳ ಟಚ್ ಜೀವನ ಬುದ್ಧಿಗೆ ಬರುವುದೇ ನಿರ್ಮಾಣ, ಎಕ್ಸ್ಪ್ಯಾನ್ಷನ್. ಇದು ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ. ಬರೀ ಶ್ರೀಕೃಷ್ಣ ಅರ್ಪಣಮಸ್ತು. ನಾಳೆ ಮತ್ತು ಮಿಕ್ಕದನ್ನು ನೋಡೋಣ.